ಸೃಷ್ಟಿಸ್ಥಿತ್ಯಪ್ಯಯೇಹಾನಿತಿರುಚಿತಮೋಬಂಧ ಮೋಕ್ಷಾಶ್ಚ ಯಸ್ಮಾತ್ ಯಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣುರ್ವ್ಯಸ್ತಸ್ತಮಸ್ತಃ ಸಕಲಗುಣನಿಧಿಃ ಸರ್ವದೋಷವ್ಯವೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂತಂ. ಅಜನ ಪರಿಮುಚ್ಯತೆ ಅತ್ರ ಭವಾತ್ ಸತತಾತ್ ಮತ್ತೆ ಸಮನು ಜಾನತ ತತಂ ಅನಂತಂ ಅದುಷ್ಟತಯ ನಖಟತ ಉದ್ಧವ ಪ್ರಕೃತಿ ಪುರುಷಯೋ ಅಜಯೋ ಮತ್ತೆ ಉಭಯಯುಜೋ ಭವಂತಿ ಅಸುಹೃತ ಜಲಬುದ್ಬುಧವತ್. ನಿನ್ನಾಗಿತ್ತಿ ಮಾತಿನಲ್ಲಿ ಏನಂತ, ನೀನು ಅಜನ, ನೀನು ಹುಟ್ಟಿಲ್ಲದೆ ಇರೋದವನು. ಜೊತೆಗೆ ಅಜಾನ ಪರಿಮುಚ್ಯತೆ ಯತ್ರ ಭವಾನ್ ಸತತ, ಮುಂದೇನಾಗಿದ್ದಿ ನೀನು ಸಮನುಜಾನತ, ನಿನಗೆ ಯಾವ ಕಾಲಕ್ಕೂ ಕೂಡ ಲೋಕ ವಿಲಕ್ಷಣನಾದವ. ಜನರಿಂದ ವಿಲಕ್ಷಣ ಅಜನ ಅಂತ ಅರ್ಥ ಹೇಳಿದ್ರು, ಜನರಿಂದ ವಿಲಕ್ಷಣ ಅಜನ. ಅಗಜ ಗಜವಲ್ಲದ್ದು ಅಗಜ. ಅದೇ ರೀತಿ ಇಲ್ಲಿ ಬಂದಾಗ ಜನರಂತೆ ಇಲ್ಲದೇ ಇರೋನು ಅಜನ, ಲೋಕ ವಿಲಕ್ಷಣ. ಜೀವೇಶ ಭೇದಕ್ಕೆ ಹೇಳ ಒಳ್ಳೆ ಪದ. ತಂ ಅನಂತದ ಅನಂತ ಮಧುಷ್ಟತಯ ಸಮನುಜಾನತ ಸತತಾತ್ ಭವಾತ್, ಯಾವಾಗಲಿರ್ತಕ್ಕಂಥ ಸಂಸಾರದಿಂದ ಬಿಡುಗಡೆ ಮಾಡ್ತಕ್ಕಂಥವನು ನೀನು. ಜ್ಞಾನವಾನ್ ಪುರುಷ ಸತತ ಸಂತತ ಜ್ಞಾನ ಕಲ್ಪಿತಾತ್ ಭವಾತ್ ಸಂಸಾರಾತ್ ಪರಿಮುಚ್ಯತೆ ಸಮ್ಯಕ್ ಮುಕ್ತೋ ಭವತಿ. ನಿನ್ನ ಅನುಗ್ರಹದಿಂದಾಗಿ ಮುಕ್ತರಾಗ್ತಾರೆ, ಯೋಗ್ಯರೆಲ್ಲ. ಅಥ ಕಥಮನುಜಾನತೆ ಇತಿ ತತ್ರಾಹ ನೀತಿ ಅಜಸ್ಯ ಅನೇಕ ವೃತ್ತಿತ್ವೇನ ಅನಿಶ್ಚಯ ಇತ್ಯತಃ ಪ್ರಕೃತಿ ಪುರುಷಯೋರಿತಿ. ಅಜಶಬ್ದಕ್ಕೆ ಅನೇಕ ಅರ್ಥ ಇದೆ. ಇಲ್ಲಿ ಪ್ರಕೃತಿಗೂ ಅಜ ಅಂತ ಹೆಸರು, ಪುರುಷನಿಗೂ ಅಜ ಅಂತ ಹೆಸರು. ಯಾಕೆ ಪ್ರಕೃತಿ ಅನಾದಿನಿತ್ಯವಾದ್ದರಿಂದ ಅಜ, ಪರಮಾತ್ಮ ಅನಾದಿನಿತ್ಯನಾದ್ದರಿಂದ ಅಜ, ಮಹಾಲಕ್ಷ್ಮಿ ಅಜ ನಿತ್ಯ ಮುಕ್ತಳು ಬಂದಿಲ್ಲ ಅದು ಎರಡು ಅಜ ಎರಡು ಪ್ರಕೃತಿ ಎರಡು. ಪುರುಷ ಅಂದರೆ ಪರಮಾತ್ಮ, ಪ್ರಕೃತಿ ಅಂದರೆ ಜಡ ಪ್ರಕೃತಿ ಒಂದು, ಚೇತನ ಪ್ರಕೃತಿ ಒಂದು. ಚೇತನ ಪ್ರಕೃತಿ ಅಂದರೆ ಮಹಾಲಕ್ಷ್ಮಿ. ಅಲ್ಲಿ ಹಿಂದೆ ಎಲ್ಲಿ ಬಂತದು ಚೇತನ ಪ್ರಕೃತಿ? ಏಳನೇ ಅಧ್ಯಾಯದಲ್ಲಿ ಹೇಳಿದರು, ಜೀವಭೂತಾಂ ಅಪರೇಯಂ ಮಿತಸ್ತನ್ಯಾಂ ಜೀವಭೂತಾಂ ಅಂತ ಹೇಳಬೇಕಾದ್ರೆ ಚೇತನ ಪ್ರಕೃತಿ ಅಂತ ಹೇಳಿದ್ದಾರೆ. ಎರಡು ನಿತ್ಯ ಆದರೂ ಕೂಡ ಚೇತನ ಪ್ರಕೃತಿ ನಿರ್ವಿಕಾರಳು, ಆದರೆ ಜಡ ಪ್ರಕೃತಿಗೆ ಟ್ರಾನ್ಸ್ಫಾರ್ಮೇಷನ್ ಇದೆ. ಆದರೆ ಅನಾದಿ ಆದಷ್ಟು ಅಜ, ಅದು ಕರೆಕ್ಟೇ. ಅಜಸ್ಯ ಅನೇಕ ಅಜಶಬ್ದಸ್ಯ ಅನೇಕ ವೃತ್ತಿತ್ವೇನ ಅನಿಶ್ಚಯ ಇತ್ಯತಃ ಪ್ರಕೃತಿ ಪುರುಷಯೋರಿತಿ ತಯಾ ಉದ್ಭವ ಉತ್ಪತ್ತಿರ್ನ ಘಟತೆ ಇತಿ ಯತಸ್ತಃ ಪ್ರಕೃತಿ ಪುರುಷವು ವಿನಾ ಅನ್ಯೋ ಬಂಧರಹಿತೋ ನ ವಿದ್ಯತೆ. ಅವರಿಲ್ಲದೆ ಹೋದರೆ ಇವರಿಬ್ಬರು ಹುಟ್ಟಿಲ್ದವರು, ಉಳಿದವ್ರು ಹುಟ್ಟಾಗಬೇಕಾದ್ರೆ ಇವರಿಬ್ಬರು ಬೇಕೇ ಬೇಕು. ಹುಟ್ಟಿಲ್ಲದ ಇವರಿಬ್ಬರು ಕೂಡ ಇದ್ದರೆ ಮಾತ್ರ ಉಳಿದವ್ರಿಗೆ ಹುಟ್ಟು ಬರೋದು. ಪ್ರಕೃತಿ ಪುರುಷರಿಂದ ಸೃಷ್ಟಿಯಾಗಬೇಕು, ಪ್ರಕೃತಿ ಉಪಾದಾನ ಕಾರಣ. ಅದಕ್ಕೆ ಅಭಿಮಾನಿ ದೇವತೆ ಮಹಾಲಕ್ಷ್ಮಿ, ಅವರಿಬ್ಬರಿಗೂ ನಿಯಾಮಕರ ಸ್ವತಂತ್ರ ನಾರಾಯಣ. ಇಲ್ಲದವ್ರು ಏನಾಗ್ತಿರಲಿಲ್ಲ, ಸೃಷ್ಟಿ ಆಗೋದಿಲ್ಲ. ಬಂಧರಹಿತೋ ನ ವಿದ್ಯತೆ ಅಂದರೆ ಉಳಿದಾಗ ಬಂಧ ಇದೆ ಅಂತಾಯಿತು. ಮುಖ್ಯತಃ ಅಜಶಬ್ದ ಪ್ರವೃತ್ತಿ ನಿಮಿತ್ತ ಅನ್ಯಥಾ ಅನುಪಪತ್ಯ ನ ಘಟತೆ ಇತ್ಯುಕ್ತಂ. ಉಳಿದವರಿಗೆ ಇಂಥ ಸೃಷ್ಟಿ ಸಾಧ್ಯವೇ ಇಲ್ಲ. ತದ್ ಉಭಯೋಹೋ ಉಭಯಯೋಹೋ ಪ್ರಕೃತಿ ಪುರುಷಯೋಹೋ ಯುಜಃ ಯೋಗಯೋಹೋ ಅಸುಭೃತೋ ಜೀವಾ ಭವಂತಿ. ಅವರಿಂದ ಅಸುಭೃತಃ ಭವಂತಿ. ಅಸುಭೃತ ಅಂದರೆ ಪ್ರಾಣ ಇರೋರು ಅಂದರೆ ಜೀವರು ಅಂತ ಅರ್ಥ. ದೇಶಹತಃ ಕಾಲತಶ್ಚ ಯತ್ರ ಪರಮಃ ತತ್ರ ಪ್ರಕೃತಿ, ಯತ್ರ ಪ್ರಕೃತಿ ತತ್ರ ಪರಮಃ ಇತಿ ಉಭಯಯುಜೋಹೋ. ಪ್ರಕೃತಿ ಪುರುಷರಿಬ್ಬರು ಜೊತೆ ಇರ್ತಾರೆ ಯಾವಾಗಲೂ ಕೂಡ. ಯತ್ರ ಪರಮಃ ತತ್ರ ಪ್ರಕೃತಿ, ಯತ್ರ ಪ್ರಕೃತಿ ತತ್ರ ಪರಮಃ. ಲಕ್ಷ್ಮೀನಾರಾಯಣರಿಬ್ಬರು ಸಮವ್ಯಾಪ್ತರಾದ್ದರಿಂದ ಅವರಿಬ್ಬರು ಏನಂತ ಕರೀತಾರೆ, ಉಭಯಯುಜೋಹೋ ಉಭಯಯುಕ್ ಜೊತೆಗಿರೋರು ಅಂತ ಅರ್ಥ. ಅದಕ್ಕೆ ದೇಶದ ಕಾಲ ಸಮವ್ಯಾಪ್ತರಾದ್ದರಿಂದ ಆ ಮಾತ್ರ ಪದ ಬಂದಿರೋದು. ತತ್ರ ದುಷ್ಟಾಂತ ಜಲಬುದ್ಬುಧವತ್ ಜಲಬುದ್ಬುಧಾನಿ ಯಥೋದ್ಬಂದಂತೆ ತಥೇದಿ. ಜೀವನ ಸೃಷ್ಟಿ ಹೇಗಾಗುತ್ತೆ ಅಂದರೆ ಜಲದಲ್ಲಿ ಜಲ ಇಲ್ಲದೆ ಹೋದರೆ ಬುದ್ಬುಧಗಳು ಹೇಗೆ ಬರೋದಿಲ್ಲೋ, ಅದೇ ರೀತಿ ಲಕ್ಷ್ಮೀನಾರಾಯಣರು ಇಲ್ಲದೆ ಹೋದರೆ ಏನು ಬರೋದಿಲ್ಲ, ಜಗತ್ತಿನ ಸೃಷ್ಟಿ ಆಗೋದೇ ಇಲ್ಲ. ಜಲ ನಿತ್ಯ ಬುದ್ಬುಧ ಅನಿತ್ಯ ಬರ್ತಾನೆ. ಬುದ್ಬುಧ ಅಂದರೆ ನೀರು ಮೇಲೆ ಗುಳ್ಳೆ, ಆದ್ದರಿಂದ ಅದು ಅನಿತ್ಯ. ಜೀವರ ಪರಮಾತ್ಮ ಲಕ್ಷ್ಮೀನಾರಾಯಣರ ನಿತ್ಯ, ಇವರೆಲ್ಲ ಕೂಡ ದೇಹ ಬರುತ್ತೆ ಹೋಗುತ್ತೇವೆ. ಹಾಂ ಮಾಡ್ಬೋದು, ಆದರೆ ಯಾಕೆ ಮಾಡೋದಿಲ್ಲ? ಯಾ ಉಳಿದವರಿಗೆಲ್ಲ ಅವಕಾಶ ಕೊಡ್ತಾನೆ ಪರಮಾತ್ಮ. ಕೊಡದೆ ಹೋಗಿದ್ರೆ ಏನಾಗ್ತಿತ್ತು? ಕೊಡದೆ ಹೋಗಿದ್ರೆ ಏನಾಗ್ತಿತ್ತು? ಉಳಿದವರಿಗೆ ಸಾಧನೆ ಆಗ್ತಿರಲಿಲ್ಲ, ಕೆಲಸ ಇಲ್ಲ. ಸಾಧನೆ ಆಗ್ಬೇಕಾದ್ರೆ ಏನು ಮಾಡಬೇಕೀಗ? ಅವನು ದುಡ್ಡು ಕೇಳಿದೆ, ಅವನು ಇಷ್ಟು ಕೆಲಸ ಮಾಡೋ ದುಡ್ಡು ಕೊಡ್ತೀನಿ ಅಂತ ಕೆಲಸ ಮಾಡಿಸ್ಕೊಂಡು ಕೊಟ್ಟ. ಏನಾಯ್ತು ಅವನಿಗೆ? ಕೆಲಸ ಮಾಡಿಸ್ಕೊಂಡು ಕೊಟ್ಟಿದ್ದರಿಂದ ಅವನಿಗೆ ಸಂಪಾದನೆ ಮಾಡಿದ ಸಮಾಧಾನ. ಇವರಿಗೆ ಸೇವೆ ಎರಡು, ಸುಮ್ಮನೆ ದುಡ್ಡು ಕೊಡಿಸಿದ್ರೆ ಭಿಕ್ಷೆ ಆಗೋದು. ಕೆಲವರು ತಂದ್ಬಿಟ್ಟು ನಾವು ತೊಗೊಳೋದಿಲ್ಲ, ಹಾಗೆಲ್ಲ ಕೆಲಸ ಮಾಡಿ ದುಡ್ಡು ತಗೋತೀವಿ. ಯಾಕೆ ಏನಾಗುತ್ತೆ, ಹಾಗೆ ಕೊಟ್ಟರೆ ಭಿಕ್ಷೆ ಆಗುತ್ತೆ, ಭಿಕ್ಷೆ ಕೇಳಕ್ಕೆ ಬಂದಿಲ್ಲ, ಕೆಲಸ ಕೊಡಿ ಅಂತ ಹೇಳ್ತಾ. ಅರ್ಥ ಆಯ್ತಾ? ಸೊ ದೇವ್ ಉಳಿದವ್ರಿಗೆಲ್ಲ ಸಾಧನೆ ಮಾಡಿಸೋದ್ರೆ ಹಾಗೆ ಮಾಡಿಸ್ತಾನೆ ಪರಮಾತ್ಮ. ಎಲ್ಲ ತಾನೇ ಮಾಡಿಬಿಟ್ಟಿದ್ರೆ ವೇದವ್ಯಾಸರೇ ಭಾಷ್ಯನೂ ಬರೋದು, ಅವರೇ ಟೀಕಾನೂ ಬರೋದು, ಟಿಪ್ಪಣಿಯೂ ಬರೋದು, ಕನ್ನಡ ಅನುವಾದನೂ ಬರೆದು ಬಿಟ್ಟಿದ್ರೆ ಉಳಿದವ್ರ ಗತಿ ಏನಾಗ್ತಿತ್ತು? ಆಚಾರ್ಯರಿಂದ ಹೇಳಿ ಎಲ್ಲರಿಗೆ ಅವಕಾಶನೇ ಇರ್ತಿರ್ಲಿಲ್ಲ, ಲಕ್ಷ್ಮೀದೇವಿಗೆ ಅವಕಾಶ ಇರ್ತಿರ್ಲಿಲ್ಲ. ಪರಮಾತ್ಮ ಏನು ಮಾಡ್ತಾನೆ? ಅವರವರ ಸಾಧನೆ ಮಾಡಿಸ್ತಾ ಹೋಗ್ತಾರೆ. ಇದನ್ನು ಅಭ್ಯಾಸ ಮಾಡಬೇಕು. ಎಲ್ಲ ಮಕ್ಕಳಿಗೆ ಏನು ಹೇಳಬೇಕು, ಮನೇಲಿ ಪದಾರ್ಥ, ಅಲ್ಲೊಂದು ಪದಾರ್ಥ ತರಬೇಕು ಇಲ್ಲಿಗೆ, ನಾನು ತರಬಹುದು. ಮಕ್ಕಳ ಕರ್ತ ಏನಾಗಿ ಏನು ಶುರುವಾಗುತ್ತೆ ಅವನಿಗೆ ಅಭ್ಯಾಸ? ಮಠಕ್ಕೆ ಹೋಗಿರ್ತಾನೆ, ತಾನು ದುಡ್ಡಿದೆ ಹಾಕ್ಬಿಟ್ರೆ ಮೋದೋಯ್ತು, ಮಗನ ಕೈ ಕೊಟ್ಟು ಯಾಕೆ ಹಾಕ್ಬೇಕು ಅದನ್ನ? ಅವನಿಗೆ ಕೊಡೋ ಕಲ್ಚರ್ ಬರಲಿ ಅಂತೇಳಿ, ಅವನಿಗೂ ದಾನ ಧರ್ಮ ಮಾಡೋ ಬುದ್ಧಿ ಬರಲಿ ಅಂತ ಕೊಡಬೇಕು. ಎಲ್ಲ ತಾನೇ ಮಾಡಿಬಿಟ್ರೆ ಮಕ್ಕಳಿಗೆ ಊಟ ಮಾಡೋದು ಅಭ್ಯಾಸ ಆಗುತ್ತೆ, ಯಾವ್ದು ಅಭ್ಯಾಸನೇ ಆಗೋದಿಲ್ಲ. ಅವ್ರ ಕೈ ದುಡಿಸ್ಬೇಕಾಗ್ತದೆ. ಅದು ಸ್ವಹಾರಸ್ಯ ಇರೋದು, ದೇವರ ಸ್ವಾರ ಅನುಗ್ರಹ ಮಾಡೋ ದೃಷ್ಟಿಯಿಂದ ಅದೇ. ಅವ್ರಿಗೆ ಯಾರ್ಯಾರು ಹೆಚ್ಚು ಹೆಚ್ಚು ಕೆಲಸ ಕೊಟ್ಟು ಅನುಗ್ರಹ ಜಾಸ್ತಿ ಮಾಡಿದ್ದಾನೆ ಅಂತ ಅರ್ಥ. ನಾವೇ ತಿಳ್ಕೊತೇವೆ, ನಮ್ಮನ್ನು ಕಂಡ್ರೆ ಆಗೋದಿಲ್ಲ ಅಂತ ತಿಳ್ಕೊಂಡ್ಬಿಡ್ತೇವೆ. ಹೆಚ್ಚೆಚ್ಚು ಕೆಲಸ ಯಾರ ಮೇಲೆ ಯಾರಿಗೆ ಕೊಡ್ತಾರೆ ಯಾವಾಗಲೂ? ತುಂಬ ವಿಶ್ವಾಸ ಇದ್ದವರಿಗೆ, ಸಾಮರ್ಥ್ಯ ಇದ್ದವರಿಗೆ. ಸಾಮಾನ್ಯರಿಗೆ ಹೆಚ್ಚು ಕೆಲಸ ಕೊಡೋದಿಲ್ಲ. ಅದು ನಾವು ಹೆಚ್ಚು ಕೆಲಸ ದೇವರು ಕೊಟ್ಟಿದ್ದಾನೆ ಅಂದರೆ ದೇವ್ರ ಸಾಮರ್ಥ್ಯ ನಮ್ಮಲ್ಲಿ ಇದೆ ಅಂತ ಅನುಗ್ರಹ ಮಾಡಿದ್ದಾನೆ ಅಂತ ಅರ್ಥ. ಅದು ಅರ್ಥ ಮಾಡಿಕೊಡೋದು ಎಲ್ಲ ನಾವೇ ಮಾಡ್ಬೇಕಂತ ಹೇಳಿದ್ರೆ ಅದು ದುರಹಂಕಾರ ಆಗುತ್ತೆ, ಅದು ಮಾಡಬಾರ್ದು. ಹಾಗೆಲ್ಲ ತೊಯಿ ತೈಮೇ ತಥೋ ಭೂತಾನ ಗುಣಾಹ ಪರಮೇ ಅಮೃತ ಇವಾರ್ಣವೇ ಮಧು ನಿಲಿಂಬ್ಯುರಶೇಷ ರಸಾಹ ಋಷು ತವ ಮಾಯಯ ಸ್ವಗತಯ ಕುಶಲಂ ತ್ವಯಿ ಸುಧಿಯೋ ಅಂಗ ಭೇದಂ ಅನುವಿಧಾತುಂ ಅನುಪ್ರಭವ ಕಥಂ ಅನುವರ್ತಿನಾಂ ಭವಭಯಂ ತವ ಭುಕುಟಿ ಸೃಜತಿ ಮುಹುರ್ನೃಣಾಂ. ತ್ವಯಿ ತೇ ಇಮೇ ತತೋ ವಿಭುಧ ನಾಮ ಗುಣಾಃ ವಿಭುಧ ನಾಮ ಗುಣಾಃ ಪರಮೇ ಮುಂದೆ ಪರಮೇ ಅಮೃತೇ ಇವ ಅರ್ಣವೇ ಮಧು ನಿಲಿಲ್ಯುಃ ಅಶೇಷ ರಸಾಃ ನೃಷು ತವ ಮಾಯಯ ಸ್ವಗತಯ ಕುಶಲಂ ತ್ವಯಿ ಸುಧಿಯಃ ಅಂಗ ಭೇದಂ ಅನುವಿಧಾತುಂ ಅನುಪ್ರಭವಃ ಕಥಂ ಅನುವರ್ತಿನಾಂ ಭವಭಯಂ ಅನುವರ್ತಿನಾಂ ಭವಭಯಂ ತವ ಭ್ರುಕುಟಿ ಸೃಜತಿ ಮುಹುಹು ನೃಣ. ಮಧುನಿ ನಿಲಿಲ್ಯುರಿತಿ ವಕ್ತವ್ಯೇ ಮಧು ನಿಲಿಲ್ಯುರಿತಿ. ಅಲ್ಲಿ ವಾಕ್ಯ ನೋಡಿ, ಮಧು ನಿಲಿಲ್ಯುಹು ಅಂತ ಪದ ಇದೆ ಮುಂದೆ. ಮಧು ನಿಲಿಲ್ಯುಹು, ಮಧುವೇ ಲೀನವಾಯಿತು ಅಂತ ಅರ್ಥ ಅಲ್ಲ. ಮಧುನಿ ನಿಲಿಲ್ಯು ಅಂತ ಹೇಳಬೇಕು. ಮಧುವಿನೊಳಗೆ ಲೀನವಾಯಿತು ಅಂತ ಹೇಳಬೇಕಾದ್ರೆ ಮಧುನಿ ಪದ ಬೇಕು. ಅಲ್ಲಿ ಮಧು ಅಂತ ಅಷ್ಟೇ ಹೇಳಿಬಿಟ್ರು. ಮಧುನಿ ಎಂಬುದು ಏನದು? ಯಾವ ವಿಭಕ್ತಿ ಮಧುನಿ ಅಂತಿದ್ರೆ? ಸಪ್ತಮಿ. ಮಧು ಅಂದ್ರೆ ಏನದು? ಪ್ರಥಮ ದ್ವಿತೀಯ ಎರಡಾಗುತ್ತೆ. ಇಲ್ಲಿ ಯಾತಕ್ಕೆ ಹಾಗೆ ಹೇಳಿದ್ರು ಸಪ್ತಮಿ ಬಿಟ್ಟು ಅಂತ ಹೇಳಿದ ಬರೀತಾರೆ. ಇತಿ ವಕ್ತವ್ಯೇ ಮಧು ನಿಲ್ಲಿಲ್ಲ ರೀತಿ ಪಾಠ ಗಾಥಾಭಂಗ ಭಯ ಸಮಾನೇ ಲೋಪ ಇತಿ ನ್ಯಾಯಾಚ ಕೃತ. ಅಲ್ಲೇನಾಗಿದೆ ಅಂದರೆ ಇಲ್ಲಿ ಗಾಥಾಭಯ, ಗಾಥ ಅಂದರೆ ಛಂದಸ್ಸು ಚೇಂಜ್ ಆಗಬಾರ್ದು ಅಂಥೇಳಿ ಮಧುನಿ ಅನ್ನೋರು ಬಂದು ಮಧು ಅಂತ ಅಷ್ಟೇ ಹೇಳಿಬಿಟ್ಟಿದ್ದಾರೆ. ಜೊತೆಗೆ ಸಮಾನೇ ಲೋಪ ಅಂತ ಒಂದು ಪದ ಇದೆ, ನ್ಯಾಯಾಚ ಕೃತ ಲೋಪ ಸಮಾನೆ ಅಂತ ಒಂದು ಸೂತ್ರ. ಆ ಸೂತ್ರದಿಂದಾಗಿ ಹೇಳಿದ್ದಾರೆ ಹೊರತು ಅಲ್ಲಿ ನೋಡಿ ಏನು ಸೂತ್ರ ಅಲ್ಲಿ ಮಧುನಿ ಅಂತ ಹೇಳಬೇಕಾಗಿತ್ತು. ಅವ್ರು ಏನು ಮಾಡಿದ್ದಾರೆ? ಮಧು ನಿಲಿಲ್ಯುಹು ಅಂತ ಹೇಳಿಬಿಟ್ರು. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಮಧುನಿ ನಿಲಿಲ್ಯುಹು ಅಂತ ಹೇಳಬೇಕು, ಮಧು ನಿಲಿಲ್ಯುಹು ಅಂತ ಹೇಳಿಬಿಟ್ರು. ಒಂದು ನೀ ಹೋಯ್ತು, ಯಾತಕ್ಕಂತಾರೆ ಆ ರೀತಿ ಹೋಗೋದಕ್ಕೆ? ಲೋಪ ಸಮಾನೆ, ಎರಡು ಅಕ್ಷರಗಳು ಒಂದೇ ರೀತಿ ಬಂದ ಒಂದು ಅಕ್ಷರ ಏನು ಮಾಡ್ತಾರಲ್ಲಿ ಜಂಪ್ ಮಾಡಕ್ಕೆ ಬರೋದು ವೀರರಾಜಪೇಟೆ. ಏನಾಗುತ್ತದು? ವೀರರಾಜಪೇಟೆ ಆಗಿಬಿಡೋದು. ಒಂದು ರಾ ಹೋಯ್ತಲ್ಲಿ ಅದು ಲೋಪ ಸಮಾನೆ. ಸದೃಶ್ಯವಾದ ಪದಗಳು ಬಂದಾಗ ಏನಾಗುತ್ತೆ? ಒಂದು ಪದ ಲೋಪ ಆಗುತ್ತೆ. ಅದಕ್ಕೆ ಎರಡರ್ಥ ಕೊಟ್ಟರು. ಒಂದರ್ಥ ಏನು ಅಂದರೆ ಮಧು ನಿಲ್ಲಿಲ್ಯುಹು ಅಂತೇಳಿ ಛಂದೋಭಂಗ ಆಗಬಾರ್ದು ಅಂತ ಹೇಳಿದರು. ಅದು ವ್ಯಾಕರಣ ದೃಷ್ಟಿಯಿಂದ ಹೇಳಿದ ಮಾತು, ಛಂದಸ್ಸು ವ್ಯಾಕರಣಕ್ಕೋಸ್ಕರ ಹೇಳಿದರು. ಇಲ್ಲ ಇದೇ ಇದು ಇದ್ರೂ ಗೊತ್ತಾಗೋದಿಲ್ಲ ಯಾತಕ್ಕೆ ಅಂದರೆ ಮಧುನಿ ನಿಲಿಲ್ಯುಹು ಅಂತಿದೆ, ಲೋಪ ಸಮಾನೆ ಹೋಗಿದೆ ಅಷ್ಟೇನೆ. ಅವಾಗ ಇದು ಪ್ರಶ್ನೆ ಬರಲಿಲ್ಲ, ಏನದು ಇಲ್ಲೇ ಇಲ್ಲ ಅಂತ ಪ್ರಶ್ನೆ ಬರಲಿಲ್ಲ. ಇದೇ ನಾವು ಕಾಣ್ತಾ ಇಲ್ಲ ಅಷ್ಟೇ. ಲೋಪ ಸಮಾನ ಪದಗಳು ಬಂದಾಗ ಲೋಪವಾಗೋ ನಿಯಮ ಆದರೆ ಇದು ವ್ಯಾಕರಣ ಸೂತ್ರನೇ, ಅದು ಬೇರೆ ಏನಲ್ಲ, ಪಾಣಿನಿ ವ್ಯಾಕರಣನೇ. ಯಾವ ಸಮಸ್ಯೆನೂ ಬರಲಿಲ್ಲ. ತತ ಇತಿ ಪಿತರಿ ಇತ್ಯರ್ಥ ತಥೋ ಇತಿ ಪಾಠೋಪಿ ವೈಲಕ್ಷಣ್ಯ ಜ್ಞಾಪನಾಯ ಆಕಾರಿ ತಥೋ ಇತಿ ಪಾಠೋಪಿ. ಅದೇ ರೀತಿ ಮುಂದೆ ಏನಿದೆ ತಥೋ ಅಂತಕ್ಕಂಥ ಪಾಠದಲ್ಲೂ ಕೂಡ ಇದೇ ಅರ್ಥದಲ್ಲೇ ಉಪಯೋಗಿಸಿದ್ದಾರೆ, ವೈಲಕ್ಷಣ್ಯ ಜ್ಞಾಪನಾಯ ಆಕಾರಿ. ಏನು ವೈಲಕ್ಷಣ್ಯ? ಈ ಲೋಕಕ್ಕೂ ಶಾಸ್ತ್ರಕ್ಕೂ ಬರವಣಿಗೆ ವ್ಯತ್ಯಾಸ ಇದೆ ಅಂತ ಹೇಳೋದಕ್ಕೋಸ್ಕರ ಈ ಪಾಠದಲ್ಲಿ ವ್ಯತ್ಯಾಸ ಮಾಡಿದ್ದಾರೆ ಹೊರತು ಬೇರೆ ಇಲ್ಲ. ತತ ತಾತ ಪಿತರಿ ಇತ್ಯರ್ಥ. ಇನ್ನು ತಗೊಂಡ್ರೆ ತೊಯಿ ತಾತ ತಾಯಿಮೇ ತಾತಃ. ಅಲ್ಲಿ ತಾತಃ ಅಂತಿದ್ರೆ ಚೆನ್ನಾಗಿರೋದು ಹೆಚ್ಚು. ತಾತ ಅಂದ್ರೆ ತಂದೆ ಅಂತ ಅರ್ಥ. ತತ ಅಂತ ಮಾಡಿಬಿಟ್ಟಿದ್ದಾರೆ. ಅದು ತಾತ ಅಂತ ಹೇಳಿದ್ರೆ ಯಾರು ತತ ಆಯ್ತು ಅಂದ್ರೆ ಮತ್ತೆ ರೂಪ ಸಮಾನೆ, ಎರಡಾಗಲು ಒಂದು ಹೋಗ್ಬಿಟ್ಟಿದೆ ಅಷ್ಟೇ. ಹೀಗಾಗಿ ತತ ಅಂದ್ರೆ ತಾತ ಅಂತಾನು ಅರ್ಥ. ಈ ಅರ್ಥದಲ್ಲಿ ಸಂಸ್ಕೃತದಲ್ಲಿ ಅರ್ಥ ಮಾಡ್ಬೇಕಾದ್ರೆ ಎಷ್ಟೋ ಸಲ ವಿಷಯ ನೋಡ್ಕೊಂಡು ಅರ್ಥ ಮಾಡಬೇಕು. ವಿಷಯ ಹಾಗಿದ್ದಾಗ ಈ ಕಾರಣ ಕೊಡ್ಲಕ್ಕೆ ಬರುತ್ತೆ ಅಂತ ಹೇಳಿದಾಗ ಆ ರೀತಿ ಅರ್ಥ ಮಾಡಿಕೊಡಿ ಅಂತ ಹೇಳೋದಕ್ಕೆ ತತ ತಾತ ಪಿತರಿ ಇತ್ಯರ್ಥ. ಸಂಸ್ಕೃತದಲ್ಲಿ ತಾತ ಅನ್ನೋ ಪದಕ್ಕೆ ತಂದೆ ಅಂತ ಅರ್ಥ. ಕನ್ನಡದಲ್ಲಿ ತಾತ ಅಂದ್ರೆ ತಂದೆ ತಂದೆ ಅಂತ ಅರ್ಥ. ಅದು ತತೇತಿ ತಾತೇತಿ ಶ್ರುತಿ ಹಿ, ಇದು ಬರೀ ಕಲ್ಪನೆಯಲ್ಲ, ವೇದಗಳಲ್ಲೂ ಕೂಡ ಆ ರೀತಿ ಬಂದಿದೆ ಅಂತ ಹೇಳ್ತಾ ತತೇತಿ ತಾತೇತಿ ಶ್ರುತಿ ಹಿ ಅಂತ ಕೋಟ್ ಮಾಡಿದರು. ಆ ಊ ಆನಂದ ಪೂರ್ಣತ್ವ ತನಾಮ ಸರ್ವಸ್ಮಾತ್ ಉತ್ಕೃಷ್ಟತ್ವ ತುನಾಮ. ಆ ಊ ಪರಮಾತ್ಮನಿಗೆ ಹೆಸರುಗಳಿದೆ, ಆ ಅಂತ ಹೆಸರಿದೆ, ಊ ಅಂತ ಹೆಸರು, ಎರಡು ಸೇರಿ ಏನಾಯ್ತು ಅಲ್ಲಿಗೆ ಓ ಅಂತ ಆಯ್ತು. ಆ ಮುಂದೆ ಊ ಬಂದ್ರೆ ಏನಾಗುತ್ತೆ, ಓ ಅಂತ ಹೆಸರು. ಮುಂದೆ ಮಾಸ ಹೆಸರು ಓಂ ಅಂತಾಗುತ್ತೆ. ಆ ಊ ಮಾ ಓಂ ಅಂತಾಯ್ತು. ಆ ಅಂದ್ರೆ ಏನು, ಊ ಅಂದ್ರೆ ಏನು, ಆ ಅಂದ್ರೆ ಆನಂದಪೂರ್ಣ, ಅದಕ್ಕೆ ಆ ಅಂತ ದೇವರಿಗೆ ಹೆಸರು. ಆನಂದಪೂರ್ಣತ್ವ ಆ. ಊ ಅಂದ್ರೆ ಏನು, ಉತ್ಕೃಷ್ಟತ್ವಾತ್ ಊ, ಸರ್ವೋತ್ತಮನಾದ್ರಿಂದ ಊ ಅಂತಾರೆ, ಇದಾಗಿದ್ದಕ್ಕೆ ಆ ಅಂತಾರೆ. ಅದಕ್ಕೆ ಆನಂದ ಪೂರ್ಣತ್ವ ತನಾಮ ಸರ್ವಸ್ಮಾದ ಉತ್ಕೃಷ್ಟತ್ವ ತುನಾಮ. ಅದಕ್ಕೆ ಏನು ಆಧಾರ ಅಂದ್ರೆ ಕೊಟೇಶನ್ ಕೊಡ್ತಾರೆ, ಆನಂದತ್ವ ತುನಾಮಾಸೌ ಉತ್ಕೃಷ್ಟತ್ವ ತುನಾಮಕ ಅನಾಮಾಸೌ ಉತ್ಕೃಷ್ಟತ್ವ ತುನಾಮಕ. ಏತನ್ನಾಮದ್ವಯಂ ವಿಷ್ಣೋಃ ಜ್ಞಾತ್ವಾ ಪಾಪೈಃ ಪ್ರಮುಚ್ಯತೆ ಇತಿ ಸ್ಮೃತೇಹೆ. ಇವು ಸಾಮಾನ್ಯ ಹೆಸರುಗಳಲ್ಲ, ಪರಮಾತ್ಮನ ವಿಶೇಷ ಹೆಸರುಗಳು. ಇದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಪಾಪ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಪರಮಾತ್ಮನ ಯಾವ ನಾಮ ತಿಳ್ಕೊಂಡ್ರು ಪಾಪ ಪರಿಹಾರ ಆಗುತ್ತೆ. ಕೆಲವು ನಾಮಗಳಿಗೆ ಏನು ಸ್ಪೆಷಲ್ ಆಗಿರುತ್ತೆ, ಅವೇನಾಗುತ್ತೆ ಅಂದರೆ ತಕ್ಷಣ ಪಾಪ ಪರಿಹಾರ ಆಗಬೇಕು, ಹೆಚ್ಚು ಪಾಪ ಪರಿಹಾರ ಆಗಬೇಕು ಅಂದರೆ ಕೆಲವು ನಾಮಗಳು ಸ್ಪೆಷಲ್. ಆ ಉ ಓ ಅಂತ ದೇವರಿಗೆ ಹೆಸರು, ಓ ದೇವರಿಗೆ ಹೆಸರು, ಆ ಪ್ಲಸ್ ಉ ಓ ಆಗಿದೆ. ಆನಂದತ್ವ ತ ಉತ್ಕೃಷ್ಟತ್ವಾತ್ ಉ ಅಂತ ತಿಳ್ಕೊಂಡ್ರೆ ವಿಷ್ಣೋ ಜ್ಞಾತ್ವ ಪಾಪೈಹಿ ಪ್ರಮುಚ್ಯತೆ, ಮುಚ್ಚತೆ ಅಲ್ಲ ಪ್ರಮುಚ್ಯತೆ, ಪೂರ್ಣ ಬಿಡುಗಡೆ ಕಂಡುಬಿಡ್ತಾನೆ. ಮಧ್ಯ ಮಧ್ಯ ಆಚಾರ್ಯದ ಮಾತು ಬರೆದಿರ್ತಾರೆ, ಅದು ತಾತ್ಪರ್ಯದ ಮಾತದು. ಈ ರೀತಿ ಬರೆದಾಗ ಅಡ್ವಾಂಟೇಜ್ ತಗೋಬೇಕಾದ್ರು, ಗೊತ್ತಾಯ್ತಾ. ಕೆಲವು ದೃಷ್ಟಾಂತ ಕೊಡ್ತಾರೆ ಭಾಷೆ, ಬ್ರಹ್ಮಸೂತ್ರ ಭಾಷೆಯಲ್ಲಿ ಪ್ರಸಂಗ ಬಂದಿದೆ, ಅಲ್ಲಿ ಆಚಾರ್ಯ ಬರೀತಾರೆ ಏನಂತ, ಉಮಾ ವಾಗ್ವೈ ಸಮುದ್ದಿಷ್ಟ, ಗೊತ್ತಾಯ್ತಾ. ಅವ್ರದ್ದು ಅದೇ ರೀತಿ ರುದ್ರದೇವರಿಗೆ ಏನಂತ ಹೆಸರಿದೆ, ರುದ್ರದೇವರಿಗೂ ಹೆಸರಿದೆ ಉಮಾ ಮತ್ತು ವಾಕ್ ಅಂದರೆ ಉಮಾ, ಗೊತ್ತಾಯ್ತಾ. ರುದ್ರದೇವರಿಗೆ ಅರ್ಥ ಅಂದರೆ ಹೆಸರಿದೆ, ಅವರಿಬ್ಬರು ಕೂಡ ದಂಪತಿಗಳು ಅಂತ ಯಾರು ತಿಳ್ಕೊತಾರೆ, ದಾಂಪತ್ಯ ನವೀಯತೆ, ಅವ್ರ ದಾಂಪತ್ಯ ಕೆಟ್ಟೋಗೋದಿಲ್ಲ ಅಂತ ಹೇಳ್ತಾರೆ, ಡೈವರ್ಸ್ ಆಗೋದಿಲ್ಲ ಅಂತ ಅರ್ಥ. ಒಳ್ಳೆ ಶ್ಲೋಕ ಅದು. ಅದನ್ನು ಆಚಾರ್ಯ ಎಲ್ಲೇ ಹೇಳಿದಾರೆ ಗೊತ್ತಾ, ಎಲ್ಲೋ ಹೇಳೋಕೆ ಸೇರಿಸಿಬಿಡ್ತಾರೆ. ಅದನ್ನೇನು ಮಾಡಬೇಕು, ಡೈರೆಕ್ಟ್ ಯಾಕೆ ಹೇಳೋದಿಲ್ಲ ಅಂದರೆ ಎಲ್ಲರೂ ಮಿಸ್ಯೂಸ್ ಮಾಡಿಬಿಡ್ತಾರೆ ಅಂತೇಳಿ ಕೊಟ್ಟೆ ಮಧ್ಯೆ ಸೇರಿಸಿರ್ತಾರೆ. ಅಂಥ ಶ್ಲೋಕ ಉಪಯೋಗಿಸಿಬಿಟ್ರೆ ಏನಾಗುತ್ತಾಗ, ಇಲ್ಲೇ ಒಂದು ಹಿಂದೆ ಮಾತು ಬಂತು, ಯಾರು ಪರಮಾತ್ಮನಿಗೆ ಈ ಮನು ಅಂತ ಹೆಸರಿದೆ ಅಂತ ಹೇಳ್ತಾ ಸ್ವಾರೋಚಿಷ ಇತ್ಯಾದಿ ಅರ್ಥ ನಾಲ್ಕು ಮನುಗಳು ಹೇಳಿ ಚತ್ವಾರೋ ಮನವ ಅಂತ ಹೇಳಿದಾರಲ್ಲ, ಈ ರೀತಿ ಯಾರು ತಿಳ್ಕೊತಾರೋ ಅವ್ರಿಗೆ ಸಂತತಿ ಆಗುತ್ತೆ ಅಂತ ಹೇಳಿಬಿಟ್ಟು ಒಳ್ಳೆ ಉಪಾಯ ಅದು ಒಂದು. ಅದು ಮಧ್ಯೆ ಬಿಡಿಸಿಡೋದಿಲ್ಲ ಆಚಾರ್ಯರು, ಅದನ್ನು ಸರಿಯಾಗಿ ತಿಳ್ಕೊಂಡಾಗ ಮಧ್ಯೆ ಹೇಳಿಬಿಟ್ಟಿರ್ತಾರೆ. ಅದು ಯಾರಿಗೆ ಗೊತ್ತಿರುತ್ತೆ, ಸಂಬಂಧಪಟ್ಟವ್ರಿಗೆ ಗೊತ್ತಿರುತ್ತೆ, ಅವ್ರು ಹೇಳಿಕೊಟ್ಟಾಗ ಗೊತ್ತಾಗುತ್ತೆ. ಅಂಗಡಿಯಲ್ಲಿ ಎಲ್ಲ ಪದಾರ್ಥ ಇದ್ದರೂ ಕೂಡ ಹುಡುಕೋದು ಎಲ್ಲರಿಗೂ ಸಾಧ್ಯ ಇಲ್ಲ. ಆ ರೀತಿ ಆಚಾರ ಸ್ವರಮೂಲ ಗ್ರಂಥಗಳಂದ್ರೆ ಅದು ಕಲ್ಪವೃಕ್ಷ ಕಾಮಧೇನು, ಏನು ಬೇಕಾದ್ರೂ ಕೊಡುತ್ತೆ. ಆದರೆ ಕೊಡಬೇಕಾದ್ರೆ ಹುಷಾರಾಗಿ ಆಚಾರ ಎಲ್ಲಿ ಬೇಕೋ ಅದು ಅನುಸಂಧಾನ ಮಾಡೋ ಕ್ರಮ ಕೊಟ್ಟಿರ್ತಾರೆ. ಆಚೆ ಎಷ್ಟೆಷ್ಟೋ ಸ್ತೋತ್ರ ಬರೀತಾರ, ಬ್ರಹ್ಮಸೂತ್ರ ಭಾಷೆದೊಳಗೆ ಬರುತ್ತೆ. ಅಲ್ಲಿ ವಾಚಿ ಲಯ ಆಗುತ್ತೆ, ಲಯ ಪ್ರಕರಣ ಹೇಳಬೇಕಾದ್ರೆ ಆಚಾರ ಹೇಳ್ತಾರೆ, ಇದರಿಂದ ಇದ್ರ ಲಯ ಆಗುತ್ತೆ ಅಂತ ಹೇಳಬೇಕಾದ್ರೆ ವಾಕಿಗೆ ಮನಸ್ಸಿನ ಲಯ. ಉಮಾ ವೈ ವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತ. ಉಮಾ ಅಂದರೆ ವಾಕ್ ಅಂದರೆ ಉಮಾ, ಮನಸ್ಸ ರುದ್ರದೇವರು. ಈ ರೀತಿ ಸರಿಯಾದ ತದೇತನ್ ಮಿಥುನಂ ಜ್ಞಾತ್ವ, ಯಾವಾಗಲೂ ಜೊತೆಗಿರ್ತಾರೆ ಅವರು ಅಂತ ಯಾರು ತಿಳ್ಕೊಂಡಿರ್ತಾರೆ ಅವ್ರಿಗೆ ದಾಂಪತ್ಯ ಕೆಡೋದಿಲ್ಲ. ಎರಡು ಕೇಸ್ ಅದು, ಒಂದು ದಾಂಪತ್ಯ ಸರಿಯಾಗಿರುತ್ತೆ, ಮನೆಯಲ್ಲಿ ಜೊತೆಗಿದ್ದಾಗ ಒಳ್ಳೆಯವರಾಗೇ ಇರ್ತಾರೆ, ಪರಸ್ಪರ ಪ್ರೀತಿ ವಿಶ್ವಾಸ ಇರುತ್ತೆ ಅದೊಂದು ಅರ್ಥ, ಅಥವಾ ವಿಯೋಗ ಆಗ ಪ್ರಸಂಗ ಬಂದಾಗ ಸರಿ ಹೋಗುತ್ತೆ ಮತ್ತೆ ಅಂತ ಅರ್ಥ. ಅದೆಲ್ಲ ಉಪಯೋಗಿಸ್ಕೊಂಡ್ಬಿಟ್ರೆ ಎಷ್ಟೋ ಜನಕ್ಕೆ ಅದು ಫಲ ಕಂಡಿದೆ. ಆ ರೀತಿ ಸಾಮಾನ್ಯ ಅಲ್ಲದ ಆಚಾರ್ಯ ಮಾತುಗಳಂದ್ರೆ ಸತ್ಯಲೋಕಾಧಿಪತಿಗಳಾದ್ರಿಂದ ಇದೆಲ್ಲ ತಿಳ್ಕೊಂಡಿರ್ಬೇಕಿಂತ ಮಾತುಗಳನ್ನು ಸ್ಪೆಷಲ್ ನಾಮ ತಿಳ್ಕೊಂಡು ಅಡ್ವಾಂಟೇಜ್ ಇದೆ. ತಯೋಹೋ ಸಂಧಿ, ಎರಡರ ಸಂಧಿ ಆದಾಗ ಓ ಅಂತಾಯ್ತು. ಓ ಇತ್ಯನೇನ, ಓ ಅಂತೇಳಿ ಯಾವ ಸಂಧಿ ಅಂತ ಕರೀತಾರೆ ಅದಕ್ಕೆ, ಆ ಮುಂದೆ ಓ ಬಂದು ಗುಣಸಂಧಿ ಅದು. ನಾಮ ಓ ನಾಮನಹೋ ನಾಮಿನಶ್ಚ ಅಭೇದ ಉನಾಮ್ನಃ ಮತ್ತೆ ಸಂಬುದ್ಧಿ ಅಸೂಚಿ. ಉನಾಮಕ್ಕೆ ಸಂಬುದ್ಧಿ ಹೇಳೋದಕ್ಕೋಸ್ಕರ ಆಚಾರ್ಯರ ಪದವನ್ನು ಉಪಯೋಗಿಸಿದ್ದಾರೆ. ಏನರ್ಥ ಆಯ್ತೀಗ, ಏ ಗುಣಾ ಶ್ರುತಃ ಸುವಿರುದ್ಧಾಶ್ಚ ದೇವೇ ಸಂತಿ. ಇಲ್ಲೇ ಕೋಟ್ ಮಾಡಿದ್ರು ಮೊನ್ನೆ, ದೇವರಲ್ಲಿ ಶ್ರುತವಾದ ಗುಣಗಳು ಎಷ್ಟೇ ವಿರುದ್ಧವಾಗಿದ್ದರೂ ಕೂಡ ಗುಣ ಅಂದರೆ ಇವೆ, ಆ ದೇವರ ಮಹಿಮೆ ಅಂತ ಹೇಳಿದರು. ಶ್ರುತೌ ಪ್ರತೀತಃ ತೇ ಇಮೇ ವಿಭುಧಾನಾಮ ಗುಣಃ ವಿಗುಣಾನಾಂ ವಿಭುಧಾನಾಮ ಗುಣಃ ವಿಭುಧಾನಾಂ ಇಂದ್ರಾದೀನಾಂ ನಾಮನೋ ಅರ್ಥಭೂತಃ ಪರಮೈಶ್ವರ್ಯಾದಿ ಗುಣಃ ಅಮೃತೇ ನಿತ್ಯಮುಕ್ತೇ ಪರಮೇ ತ್ವಯಿ ನಿಲಿಲ್ಯುಃ ನಿಲೀನತಯ ಸ್ಥಿತಃ. ನೀನು ಎಷ್ಟು ದೊಡ್ಡವನು ಅಂದರೆ ತತ ಓ ಅಂತ ತತ ಓ ತತೋ ಅಂತಾಗಿರೋದು, ತತ ಆ ಊ ಸೇರಿ ತತೋ ಅಂತಾಗಿದೆ. ಅದೆಲ್ಲ ಬಿಸಿಲು ನೋಡಿದ್ರೆ ಗೊತ್ತಾಗೋದೇ ಇಲ್ಲ. ತತಹನ ತಾತ ಮಾಡಿದರು, ತಾತ ನಮೇಲೆ ಓ ಮಾಡಿಬಿಟ್ಟು ತತೋ ಮಾಡಿದರು, ತಾತೋ ಅಂತಾಗಿದೆ. ಅದೆಲ್ಲ ಮತ್ತೆ ಶ್ರುತಿಗೀತ ರಹಸ್ಯವಾದ ಜಟಿಲ ಚೌಕಗಳಾದ್ರಿಂದ ಒಳಗೆ ಸೇರಿಕೊಂಡಿದೆ. ಪರಮಾತ್ಮ ದೇವರನ್ನು ಕರೆದಾಗಾಯ್ತು, ಓ ಓ ನಾರಾಯಣ ಅಂತ ಅರ್ಥ. ಓ ನಾರಾಯಣ ವಿಭುಧಾನಾಮ ಗುಣ, ದೇವತೆಗಳ ಹೆಸರುಗಳೆಲ್ಲ ಇದೆ ಅವೆಲ್ಲ ಅಗುಣಗಳು. ಅವರಿಗೆ ಅಗುಣಗಳು ಅಂದ್ರೇನು? ಸೆಕೆಂಡರಿ ಅಂತ ಅರ್ಥ. ಇಂದ್ರದೇವರಿಗೆ ಇಂದ್ರ ಅಂತ ಹೆಸರು ಯಾತಕ್ಕೆ ಬಂತು ಅಂದರೆ ಮುಖ್ಯಾರ್ಥ ಅಲ್ಲ, ಸೆಕೆಂಡರಿ. ಬಹಳ ಶ್ರೀಮಂತನ ಕುಬೇರ ಅಂತ ಕರೆದ್ರೆ ಕುಬೇರ ಅಲ್ಲ ಇವನು, ಸುಮ್ಮನೆ ಕರೆದಿರೋದು ಅಷ್ಟೇ. ಹೆಚ್ಚು ಸಂಪತ್ತಿ ಇದೆ ಅಂತ ಅಷ್ಟೇ ಅರ್ಥ, ಕುಬೇರನ ಸಂಪತ್ತಿ ಇದೆ ಅಂತ ಅರ್ಥ ಅಲ್ಲ. ಹೆಚ್ಚು ಸಂಪತ್ತಿ ಇದೆ ಅಂತ ಅರ್ಥ. ಕುಬೇರನ ಕುಬೇರ ಅಂತ ಕರೆದ್ರೆ ಕುಬೇರ, ಆದರೆ ನಿಜವಾದ ಕುಬೇರ ದೇವರು. ಅಷ್ಟು ಸಂಪತ್ತಿ ಕುಬೇರನಲ್ಲಿಲ್ಲ. ಕೆಳಗಿನವ್ರಿಗೆ ಕರೆದ್ರೆ ಹೆಚ್ಚು, ಕುಬೇರನ ಕರೆದ್ರೆ ದೇವರ ದೃಷ್ಟಿಯಿಂದ ಕಡಿಮೆ, ದೇವರಿಗೆ ಕರೆದ ಕರೆಕ್ಟ್. ಸೊ ಎಲ್ಲ ಶಬ್ದಗಳು ಕೂಡ ನಿಜವಾದ ಸಾರ್ಥಕವಾಗೋದು ಯಾವಾಗ? ದೇವ್ರ ಬಗ್ಗೆ ಹೇಳಿದಾಗ. ಜ್ಞಾನಿ ಈ ಪದ ಸಾರ್ಥಕ ಆಗೋದು ಯಾರಿಗೆ? ದೇವರಿಗೆ. ಗೊತ್ತಾಯ್ತಾ? ಬಲಿಷ್ಠ ದೇವರಿಗೆ. ಉಳಿದವ್ರಿಗೆ ಅಪ್ಲೈ ಮಾಡಿದ್ರೆ ಏನದು? ಇವತ್ತು ಫಸ್ಟ್ ರ್ಯಾಂಕ್ ಪ್ರೈಮರಿ ಸ್ಕೂಲಲ್ಲಿ, ಫಸ್ಟ್ ರ್ಯಾಂಕ್. ಎಷ್ಟು ಫಸ್ಟ್ ರ್ಯಾಂಕ್ ಅವನು? ಪ್ರೈಮರಿ ಸ್ಕೂಲ್ ಫಸ್ಟ್ ರ್ಯಾಂಕ್ ಅಷ್ಟೇ. ಫಸ್ಟ್ ರ್ಯಾಂಕ್ ಅಂತ ಆದರೂ ಕೂಡ ಇವ್ರು ಪಿ ಎಚ್ ಡಿ ಫಸ್ಟ್ ರ್ಯಾಂಕು, ಫಸ್ಟ್ ರ್ಯಾಂಕ್ ಮುಂದೆ ಅಲ್ಲ, ಹೆಸರು ಫಸ್ಟ್ ರ್ಯಾಂಕ್ ಅಷ್ಟೇ. ಆದರೆ ದೇವರಿಗೆ ಮಾತ್ರ ಪ್ರತಿಯೊಂದು ಸೆನ್ಸಲ್ಲಿ ಏನು ಬರುತ್ತೆ ದೇವರಿಗೆ? ಶಬ್ದಗಳು ಎಷ್ಟು ಅಂತ ಕೇಳಿದರೆ ತಮ್ಮ ಕೈಲಾಗದೆ ವಾಪಸ್ ಬಂದ್ಬಿಡುತ್ತೆ. ಅಷ್ಟು ಶಕ್ತಿ ಶಬ್ದಗಳಿಗಿದೆ. ಸರ್ವಶಬ್ದ ವಾಚ್ಯತ್ವ ಆಚಾರ ಸಿದ್ಧಾಂತ ಸ್ಪಷ್ಟ ಉತ್ತರ ಸಿಗುತ್ತೆ ನಮಗೆ. ಎಷ್ಟು ಶ್ರೀಮಂತ ಅಂದರೆ ದೇವರು ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರೋದಿಲ್ಲ. ಲಕ್ಷ್ಮೀಪತಿ, ಲಕ್ಷ್ಮಿಗೆ ಅರ್ಥವಾಗಲಾರದಷ್ಟು ಶ್ರೀಮಂತ ಪರಮಾತ್ಮ. ಅತ್ಯಾತಕ್ಕೆ ಲಕ್ಷ್ಮಿಗೆ ಶ್ರೀಮಂತಿಕೆ ಬಂದಿರೋದೇ ಪರಮಾತ್ಮನಿಂದ. ಆಗ ದೇವರ ಶ್ರೀಮಂತಿಕೆಯನ್ನು ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಅದು ಅದರ ಮಹಿಮೆ. ಮಧು ಲಿಲಿಲ್ಯುಹು ಅಶೇಷ ರಸಾಹ, ಮಧುನಿ ಅಶೇಷ ರಸಾಹ ಇವ. ಎಷ್ಟು ಸ್ವಾರಸ್ಯ ಹೇಳ್ತಾರೆ ನೋಡಿ. ಮಧು ಇದೆ, ಮಧು ಇದೆ. ಮಧು ಅಂದ್ರೇನು? ಜೇನು. ಎಷ್ಟೋ ಪುಷ್ಪಗಳ ರಸ ಇದೆ ಮಧುವಿನಲ್ಲಿ. ಎಷ್ಟು ರಸ ಸೇರ್ಕೊಂಡಿದೆ? ಅನೇಕ ಪುಷ್ಪಗಳ ರಸ ಸೇರ್ಕೊಂಡ್ಬಿಟ್ಟಿದೆ. ಅದಕ್ಕೆ ನಿನ್ನ ಗುಣಗಳು ಮಧು, ಎಲ್ಲ ನಾಮಗಳ ರಸ ಇಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತಾರೆ. ಮಧುವಿನೊಳಗೆ ಎಲ್ಲ ಹೂಗಳ ರಸ ಹೇಗೆ ಸೇರಿದೆಯೋ, ಎಲ್ಲ ನಾಮಗಳ ಅರ್ಥ, ಎಲ್ಲ ದೇವತೆಗಳ ಹೆಸರು ಹೇಳ್ತಕ್ಕಂಥ ನಾಮಗಳ ಅರ್ಥವೆಲ್ಲ ನಿನ್ನೊಳಗೆ ಸೇರ್ಕೊಂಡ್ಬಿಟ್ಟಿದೆ. ಸರ್ವಶಬ್ದ ವಾಚನ ಆದವನು ನೀ. ಆದ್ದರಿಂದ ಯಾವ ಹೆಸರಲ್ಲಿ ದೇವರನ್ನು ಕರೆದರೂ ಕೂಡ ದೇವರ ಹೆಸರೇ. ಯಾವ ಬೇಕಾದ್ರೂ ಕರೀರಿ. ಆ ಅನ್ನಿ, ಈ ಅನ್ನಿ, ಊ ಅನ್ನಿ, ಓ ಅನ್ನಿ, ಯಾವ ಪದ ಹೇಳಿದ್ರು ಯಾರನ್ನು ಹೇಳುತ್ತದೋ? ದುಃಖ ಅನ್ನಿ, ದುಃಖಿ ಅನ್ನಿ, ಯಾವುದೇ ಪದ ಹೇಳಿ, ಡೈರೆಕ್ಟಾಗಿ ದೇವರನ್ನು ಹೇಳೋ ಶಕ್ತಿ ಇದೆ. ಅರ್ಥ ಮಾಡಿಕೊಳ್ಳೋ ಶಕ್ತಿ ಇವರಿಗಿರ್ಬೇಕಷ್ಟೇ. ತಯೋಹು ಗುಣಾಹ ಶ್ರುತಾಹ, ಆದ್ದರಿಂದ ದೇವರಿಗೆ ಅದು ಸಾಧ್ಯ. ವಿರುದ್ಧ ಪದಗಳು ಕೊಡುತ್ತೆ, ದೋಷದ ಶಬ್ದ ವಾಚ್ಯಗಳು ಭಗವಂತನ ಗುಣ, ಭಗವಂತನ ವಾಚನೆ ಮಾಡುತ್ತೆ ಅಷ್ಟೇ ಅಲ್ಲ, ಗುಣವಾಚಕ ಕನ್ವರ್ಟ್ ಆಗಿಬಿಡುತ್ತೆ. ದೋಷವಾಚಕ ಶಬ್ದಗಳು ಕೂಡ ಪರಮಾತ್ಮನನ್ನು ಹೇಳುತ್ತೆ. ಏನಂತ ಹೇಳುತ್ತೆ? ಅದನ್ನ ಗುಣವಾಚಕ ಕನ್ವರ್ಟ್ ಆಗಿ ಹೇಳುತ್ತೆ ದೇವರನ್ನು. ಅದು ದೋಷ ಶಬ್ದವಾಚ್ಯ ಹೇಳೋದಿಲ್ಲ, ಅದು ಬದಲಾಯಿಸ್ಕೊಂಡು ಬಿಟ್ಟು ದೇವರನ್ನು ಗುಣವಾಚಕವನ್ನಾಗಿ ಬದಲಾಯಿಸಿಬಿಡುತ್ತೆ. ಯಾರು ಕರಿ? ಆ ಯೋಗ್ಯತೆ ಇದ್ರೆ ಕರೀರಿ ಅಂತ ಹೇಳ್ತಾರೆ. ಅದು ಅರ್ಥ ನಿಮಗೆ ಗೊತ್ತಿದ್ರೆ ಕರೀರಿ. ಏನಿರಬೇಕು? ಬೆಂಕಿನ ಬಿಡ್ತೀರಿ, ಮುಟ್ಟ ಶಕ್ತಿ ಇದ್ರೆ ಬಿಟ್ಟು ಹೋಗ್ತಾರಲ್ಲ ಹಾಗೆ. ಮುಟ್ಟ ಸೇರಿ ಬಿಟ್ಟು ಕೆಲವರು ಇರ್ತಾರೆ, ಅವ್ರಿಗೆ ತೊಗೊಂಡು ಬೇಡ ಕೈಲಿ ಹಾಕ್ತೀನಿ ಬಿಡಿ ಅಂತ ಹೇಳ್ತಾರೆ. ಹುಡುಗರ ಕೈ ಸುಡೋದು, ಅವ್ರ ಕೈ ಸುಡೋದಿಲ್ಲ. ಯಾಕೆ ಗೊತ್ತೋ? ಅವರಿಗೆ ನೀರಲ್ಲಿ ಬಿಡ್ತೀರಿ, ಬಿದ್ದ ಈಜ್ ಬರುತ್ತೆ, ಬಿದ್ದ ಅವ್ರು ಬಿದ್ದ ತಿಳಿ ಬಿಡಬಾರ್ದು ಅಷ್ಟೇ. ಏನಾಗುತ್ತೆ? ಅದಕ್ಕೆ ಅವ್ರು ಋಷಿಗಳು ಅನುಸಂಧಾನ ಮಾಡಿ ನಾವು ಮಾಡೋಕ್ಕೆ ಹೋಗಬಾರ್ದು. ಏನು ನಾವೇನೇನು ಮಾಡೋದು? ಸಾಮಾನ್ಯ ಆಕರಣೆ ಮಾಡಬೇಕು. ಸರ್ವಶಬ್ದ ವಾಚ್ಯತ್ವ ದೇವರಿಗಿದೆ. ಅದೇ ಓಂ ತುಚ್ಛಾಯ ನಮಃ, ಓಂ ಪಾಪಿನೇ ನಮಃ ದೇವ್ರಿಗೆ ನಾವು ಹೇಳಬಾರ್ದು. ಅದಕ್ಕೆ ನಮಗೆ ಅರ್ಥ ಮಾಡಕ್ಕೆ ಬರೋದಿಲ್ಲ. ಅದಕ್ಕೆ ಗೊತ್ತಾಯ್ತಾ? ಅದು ಅವ್ರು ಬರ್ತಾರೆ, ಏನು ಹೇಳಿದ್ರು ಮಾಡ್ತಾರೆ. ರಕ್ತ ಹಿಡ್ಕೊಂಡಿದ್ದಾರೆ ಭೀಮಸೇನ ದೇವರು, ಬಾಯಲ್ಲಿ ಹಾಕೋತಾ ಇದ್ದಾರೆ. ಅದು ಏನಂತ ಅನುಸಂಧಾನ ಮಾಡ್ತಾರೆ? ನರಸಿಂಹದೇವರಿಗೆ ಹವಿಸ್ಸು ಅಂತ ಅರ್ಪಣೆ ಅನುಸಂಧಾನ ಮಾಡ್ತಾರೆ. ನಮಗೆ ನೀರು ಮಾಡಕ್ಕೆ ಬರೋದು, ಹಾಲು ಮಾಡಕ್ಕೆ ಬರೋದಿಲ್ಲ. ಆ ರೀತಿ ಅವ್ರ ಶಕ್ತಿ ಅದು, ನಾವು ರೀತಿ ಮಾಡಕ್ಕೆ ಬರುತ್ತಾ? ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಅವ್ರ ಯೋಗ್ಯತೆ ತಕ್ಕಂಥ ಉಪಾಸನ ನವ ಪತಂತಿ ಆತ್ಮಸಮಂ ಪತತ್ರಿಣ ಗರುಡ ಹರ್ತನೆ ಅಂತೇಳಿ ಹಾರ್ಲಕ್ಕಾಗತ್ತಾ? ಸೊಳ್ಳೆ ಹಾರ್ಲಕ್ಕಾಗತ್ತಾ? ಸಾಧ್ಯ ಇಲ್ಲ. ಅದು ಯೋಗ್ಯತಾ ತಾರತಮ್ಯ ತಾತತ್ಸೇ ಮಿಶ್ರ ಬುದ್ಧಿ. ಯೋಗ್ಯತಾ ತಾರತಮ್ಯ ನಿಮಗೆ ಹಾಗೆ ಬರುತ್ತಾ? ಈಗ ಮೆಟ್ಲು ಹತ್ತಬೇಕೀಗ. ಚಿಕ್ಕ ಮಕ್ಕಳು ಓರ್ ಕತ ಹತ್ತಿಬಿಡ್ತಾರೆ, ದೊಡ್ಡವರು ಕೋಲು ಹಿಡ್ಕೊಂಡು ಹತ್ತೋದು ಕಷ್ಟ ಆಗುತ್ತೆ. ಹೋಗ್ತಾನೆ. ಆದ್ದರಿಂದ ಅವೇನು ಮಾಡ್ಬೇಕು? ಅವ್ರು ಮಾಡ್ತೀವಿ, ಇವ್ರು ಮಾಡಕ್ಕೆ ಬರೋದಿಲ್ಲ. ಏನು ಮಾಡ್ಬೇಕು? ಇವರು ನೀವು ಮಾಡಿ ನನಗಿಲ್ಲ ಅಂತ ಹೇಳುತ್ತೆ. ಅದಕ್ಕೆ ನಮ್ಗೆ ಯಥಾ ಯೋಗ ಯಥಾಶಕ್ತಿ ಯಥಾ ಜ್ಞಪ್ತಿ ಯಥಾ ವೈಭವಂ ಕರಿಷ್ಯ. ರಾಯರು ಹೇಳಿದ್ದ ಯಥಾ ಜ್ಞಪ್ತಿ, ನಮ್ಮ ಜ್ಞಾನಕ್ಕೆ ಎಷ್ಟು ಎಟಕುತ್ತೋ ಅಷ್ಟು ಮಾಡಬೇಕು ಹೊರತು ಬೇರೆ ಅಲ್ಲ. ಮಕ್ಕಳಿಗೆ ಮೋಸಂಬಿ ರಸನೇ ಕೊಡ್ತಾರೆ, ದೊಡ್ಡವರಿಗೆ ಮೋಸಂಬಿ ಹಣ್ಣೆ ಕೊಡ್ತಾರೆ, ಹೌದಲ್ಲ? ಏತಕ್ಕೆ? ಸುಳ್ಳು ತಿನ್ನೋ ಶಕ್ತಿ ಇವರಿಗಿದೆ, ಮಗುವಿಗೆ ಅದೆಲ್ಲ ಇಲ್ಲ. ಆದ್ದರಿಂದ ಅವ್ರಿಗೆ ಬೇಕಾದ ಎಷ್ಟು ಮಾತ್ರ ಕೊಡ್ತಾರೆ. ಆ ಅರ್ಥದಲ್ಲಿ ನಮಗೆ ಅನುಸಂಧಾನ ಮಾಡೋ ಸಾಮರ್ಥ್ಯ ಇದ್ರೆ ಮಾಡಿ, ಏನು ತಪ್ಪಿಲ್ಲ. ಇತ್ಯಾದ ಪ್ರತೀತಃ ಪ್ರತೀತಃ ತೇ ಇಮೇ ವಿಭುಧಾನಾಮ ಗುಣಾ ವಿಭುಧಾನಾಮ ಇಂದ್ರಾದೀನಾಂ ನಾಮನು ಅರ್ಥಭೂತಃ ಪರಮೈಶ್ವರ್ಯಾದಿ ಗುಣಾಃ ಅಮೃತೇ ನಿತ್ಯಯುಕ್ತೇ ಪರಮೇ ತ್ವಯಿ ನಿಲಿಲ್ಯುಃ ನಿಲೀನತಯಾ ಸ್ಥಿತಾಃ. ಮಧುವಿನಲ್ಲಿ ರಸಗಳು ಸೇರ ಅಶೇಷ ರಸಃ, ಎಲ್ಲ ರಸಗಳು ಹೇಗೆ ಸೇರಬೇಕು ಹಾಗೆ. ಕಸ್ಮಿನ್ ಕೇ ಇವ, ಯಾವುದರಲ್ಲಿ ಯಾವುದು ಅಂದರೆ, ಮಧುನಿ ಅರಣವೇ ಮಕರಂದ ಮಧುಲಕ್ಷಣ ಸಮುದ್ರೇ. ಮಧುನಿ ಶಬ್ದಕ್ಕೆ ನೋಡಿ ಪದ ಹೇಳ್ತಾರಲ್ಲಿ, ಅರ್ಣವೇ ಮಧು, ಮಧುನಿ ಅರ್ಣವೇ. ಬರೀ ಮಧು ಅಂದರೆ ಜೇನು, ಜೇನಿನ ಸಮುದ್ರ. ಜೇನಿನ ಸಮುದ್ರದಲ್ಲಿ ಎಲ್ಲ ಹೂಗಳ ರಸ ಹೇಗೆ ತುಂಬಿರಬೇಕೋ, ಗುಣ ಸಮುದ್ರನಾದ ನಿನ್ನಲ್ಲಿ ಎಲ್ಲ ನಾಮಗಳ ಅರ್ಥ ತುಂಬಿದೆ. ಆಚಾರ್ಯ ಬಿಟ್ಟು ಯಾರಿಗೂ ಸಿದ್ಧಾಂತ ಅಪ್ಲೈ, ನೀವು ಅವಾಚ್ಯ ಅಂತ ಹೇಳಿ ಅರ್ಥ ಆಗುತ್ತಾ? ಬ್ರಹ್ಮ ಅವಾಚ್ಯ ಅಂದರೆ ನಿಮ್ಗೆ ಅದು ಕುಡಿಸಕ್ಕೆ ಬರುತ್ತಾ ಇದನ್ನ, ಪರಮಾತ್ಮ ಸರ್ವಶಬ್ದ ವಾಚ್ಯ ಅಂದರೆ ಮಾತ್ರ ಅರ್ಥ ಆಗೋದು. ಸ್ಥಿತಾಹ ಕಸ್ಮಿನ್ ಕೇ ಇವ, ಕಸ್ಮಿನ್ ಯಾರಲ್ಲಿ, ಕೇ ಯಾರು, ಇವ ಅದರಂತೆ. ಮಧುನಿ ಅರಣವೇ ಮಕರಂದ ಮಧುಲಕ್ಷಣ ಸಮುದ್ರೇ ಅಶೇಷ ಪುಷ್ಪ ಗುಣ ಪುಷ್ಪರಸಾಹ ಇವ ಯಥೋ ಅಶೇಷ ಗುಣಾಕರೋ ಭವಾನ್ ಅಥೋ ನೃಷು ಸುಧಿಯ ನಿರ್ಧಾರಣೆ ಸಪ್ತಮಿ ಋಣಾಂ ಮಧ್ಯೆ ಸಮ್ಯಜ್ಞಾನಿನಃ. ಇದೆಲ್ಲರಿಗೂ ಅರ್ಥ ಆಗೋದಿಲ್ಲ. ನೃಷು ತವ ಮಾಯೆಯ ಸ್ವಗತಯ ಕುಶಲಂ ತ್ವಯಿ ಸುಧಿಯ. ಮನುಷ್ಯರಲ್ಲಿ ಒಳ್ಳೆ ಬುದ್ಧಿವಂತರಿದ್ದಾರಲ್ಲ, ಜ್ಞಾನಿಗಳಿದ್ದಾರಲ್ಲ, ಅವರಿಗೆ ಅನುಸಂಧಾನ ಬರುತ್ತೆ. ಮುಂದೆ ನವಗತಯ ಮಾಯೆಯ ಸ್ವೇಚ್ಛೆಯ ತ್ವಯಿ ಭೇದಂ ಸಮಸ್ತಾದನ್ಯು ವಿಶಿಷ್ಟ ಗುಣ ಪರಹ ಇತಿ ಭೇದದರ್ಶನ ಲಕ್ಷಣಂ ಕುಶಲಂ ಅನುವಿಧಾತು ಅನುಪ್ರಭವ ಸಮ್ಯಕ್ ಸಮರ್ಥಾಹ. ಅವರಿಗೆ ನಿನ್ನ ಮಹಿಮೆ ತಿಳಿಸುತ್ತೆ, ಉಳಿದವರಿಂದ ಭಿನ್ನ ಅಂತ ಹೇಳುತ್ತೆ, ತಮ್ಮಿಂದ ಭಿನ್ನ ಅಂತ ಹೇಳುತ್ತೆ, ಎಲ್ಲ ಜ್ಞಾನ ಒಟ್ಟಿಗೆ ಬರೋ ಹಾಗೆ ಅದು ಮಾಡ್ತಾ ಇದೆ. ರೋಗಿ ಡಾಕ್ಟರ್ ಹತ್ರ ಹೋಗ್ತಾರೆ, ತಾನು ಡಾಕ್ಟ್ರು ಇಬ್ಬರು ಒಂದೇ ಅಂತ ಹೋಗ್ತಾನೆ, ಬೇರೆ ಅಂತ ಹೋಗ್ತಾನ? ತಾನೇ ಆಗಿದ್ದರೆ ಅವನು ಪೇಷಂಟ್ ಆದರೂ ಹೋಗ್ತಾನೆ ಅವನ ಹತ್ರ. ನಾನು ರೋಗಿ, ಅವನು ವೈದ್ಯ, ನನಗೆ ರೋಗ ಇದೆ, ಔಷಧಿ ಗೊತ್ತಿಲ್ಲ, ಅದು ರೋಗ ಇಲ್ಲ ಔಷಧಿ ಗೊತ್ತಿದೆ, ಇಷ್ಟೆಲ್ಲ ಜ್ಞಾನ ಇದ್ರೆ ತಾನೇ ಡಾಕ್ಟರ್ ಹತ್ರ ಹೋಗೋದು. ಸೊ ದೇವ್ರ ಹತ್ರ ಹೋಗ್ತಕ್ಕಂಥ ಜ್ಞಾನಿ ಹಾಗೆ ಹೋಗ್ತಾನೆ, ಇಷ್ಟ ವೈಲಕ್ಷಣ್ಯ ಮನಸ್ಸಲ್ಲಿ ಇಟ್ಕೊಂಡೇ ಹೋಗ್ತಾನೆ ಹೊರತು ಬೇರೆ ರೀತಿ ಹೋಗೋದಿಲ್ಲ. ಅಂದರೆ ಪೂರ್ತಿ ದ್ವೈತ. ರೋಗಿ ಔಷಧಿ ಕೇಳಿ ಅಂತ ಹೇಳಿದರೆ ರೋಗಿ ಇದ್ದಾನೆ, ವೈದ್ಯ ಇದ್ದಾನೆ, ಇಬ್ಬರು ಚೇತನ ಭೇದ. ಔಷಧಿ ಇದೆ, ಅದು ಜಡ, ಜಡ ಭೇದ, ಜಡ ಜೀವ ಭೇದ, ಜಡ ಜೀವ ಭೇದ. ಆ ಔಷಧಿಯೊಳಗೆ ಶಕ್ತಿ ಇದೆ, ಅದು ಅಗೋಚರ. ಅದರೊಳಗೆ ಕೊನೆಗೆ ವೈದ್ಯೋ ನಾರಾಯಣೋ ಹರಿ, ದೇವರೊಳಗೆ ಭಗವಂತ ಇದ್ದಾನೆ, ಔಷಧಿಯೊಳಗೆ ಭಗವಂತ ಇದ್ದಾನೆ, ಅದು ಈಶ ಭೇದ. ಅಂದರೆ ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೆ ಏನು ಕಾಣುತ್ತೆ ನಮಗೆ? ಪಂಚಭೇದಗಳು ಪೂರ್ತಿ ಕಾಣುತ್ತೆ. ಪ್ರತಿಯೊಂದು ಕೆಲಸದಲ್ಲೂ ಪಂಚಭೇದ ಇದೆ. ಆ ಮಾತು ಅರ್ಥ ಮಾಡಿಕೊಂಡಾಗ ಆಚಾರ್ಯ ಯಾತಕ್ಕೆ ಪಂಚಭೇದ ಹೇಳಿದರು, ಅದು ಒತ್ತುಕೊಳ್ಳಕ್ಕೆ ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೇ ದೈವಕ ಪಂಚಮುಖ ಚಕ್ರಾದಿಗಳು ಕಿಂಕರರು ಶ್ರೀಹರಿಗೆ. ಈ ಮಾತಿನಲ್ಲಿ ಪಂಚಭೇದದ ಅನುಸಂಧಾನ ಬರೀ ಬಾಯಲ್ಲಿರಬಾರ್ದು. ಹೇಗಿರಬೇಕದು? ಊಟಕ್ಕೆ ಕೂತಿದ್ದಾನೆ ಅವ್ರು ಕೂತಿದ್ದಾನೆ, ಆಮೇಲೆ ಅಲ್ಲಿ ಪದಾರ್ಥ ಇದೆ, ತಟ್ಟೆ ಇದೆ, ಪದಾರ್ಥಗಳು ಹಾಕಿದ್ದಾರೆ, ಅಲ್ಲಿ ಒಂದೊಂದು ಬೇರೆ ಬೇರೆ ಇದೆ ಮತ್ತೆ ಅಂತ ಗೊತ್ತಾಯ್ತಾ? ಆಮೇಲೆ ತನ್ನಲ್ಲಿದೆ, ತನ್ನ ಕೈ ಬೇರೆ ಇದೆ, ಇದು ಬೇರೆ ಇದೆ, ಎಡಗೈ ಬೇರೆ, ಬಲಗೈ ಬೇರೆ ಇದೆ, ಬಡಿಸೋರು ಬೇರೆ ಇದ್ದಾರೆ, ಅವ್ರು ಅಲ್ಲಿಗೆ ಅವ್ರಿಗೆ ಎಡಗೈ ಬಲಗೈ ಬೇರೆ, ಎಡಗೈ ಹಾಕಿ ಊಟ ಮಾಡ್ತಾರೆ ಅವನ. ಅಲ್ಲಿ ಎಲ್ಲ ಎಷ್ಟು ಬರೀ ಭೇದಮಯ, ಎಲ್ಲಿ ಹೋದ್ರೂ ಕೂಡ ಏನು ತುಂಬಿಕೊಂಡಿದೆ. ಅದಕ್ಕೆ ದೇವ್ ಪ್ರಪಂಚಕ್ಕೆ ಏನಂತ ಹೆಸರು? ಏನಂತ ಹೆಸರು? ಭೇದ ಪಂಚಕಃ. ಪ್ರಪಂಚೋ ಭೇದ ಪಂಚಕಃ. ಪ್ರಪಂಚ ಎರಡಿದೆ, ಮೂರಿದೆ, ಒಂದು ಮಾಡಿ ಇನ್ನೊಂದು ಯಾಕೆ ಮಾಡಲಿಲ್ಲ? ಬರೆಸಿರ್ತಾನೆ ಪಾಪ, ಎರಡಕ್ಕೆ ಒಂದು ವಾಪಸ್ ಕೊಡಿ, ರಿಫಂಡ್ ಕೇಳ್ತಾರೆ. ಮತ್ತೆ ಸ್ವೀಟ್ ಎರಡು ಮಾಡಬೇಕು, ಒಂದು ಮಾಡಿದರೆ ಎಷ್ಟೇ ಹಾಕಿದ್ರು ಕೂಡ ಒಂದು ಜಿಲೇಬಿ 20 ಸರ್ತಿ ಹಾಕಿದ, ಎರಡಕ್ಕೆ ಬರೆಸಿದ್ದ ಅವನು, ಗೊತ್ತಾಯ್ತಾ? 20 ಹಾಕಿದ್ರೆ ಒಂದು ಸ್ವೀಟ್ ಮಾಡಿಲ್ಲ ಅಂತ ಹೇಳ್ತಾರೆ, ಒಂದೊಂದೇ ಹಾಕಿದವು, ಎರಡು ಮಾಡಿದಾಗಾಯ್ತಕ್ಕ ಅವ್ರಿಗೆ. ಅದೇ ಎರಡು ಸ್ವೀಟ್, ಎರಡು ಸ್ವೀಟ್ ಆಗಬೇಕಲ್ಲ. ಮನುಷ್ಯರಿಗೆ ಈ ಭೇದ ಜ್ಞಾನ ಇಲ್ಲದೆ ಹೋಗಿದ್ರೆ, ತಾರತಮ್ಯ ಜ್ಞಾನ ಇಲ್ಲದೆ ಹೋಗಿದ್ರೆ ಬದುಕಲಿಕ್ಕೆ ಸಾಧ್ಯ ಇದ್ದಿಲ್ಲ. ಅದರ ಬದುಕಿ ಬದುಕೋದು ಒಂದು ಸಿದ್ಧಾಂತ, ಬೈಯೋದು ಒಂದು ಸಿದ್ಧಾಂತ. ಯಾವುದನ್ನು ಅದಕ್ಕೆ ಏನಂತ ಕರೀತಾರೆ? ವಿಶ್ವಾಸ ದ್ರೋಹ. ತಂದೆ ತಾಯಿಯೇ ಬೈದರೆ ಹೇಗೋ ಹಾಗೆ, ಯಾರಿಂದ ಅವ್ರನ್ನೇ ಬೈದರೆ ಹೇಗೋ, ಯಾವ ಮತವನ್ನು ಅವಲಂಬಿಸಿ ಬದುಕಿದ್ದೇವೆ ಅದನ್ನೇ ಕೃತಜ್ಞತೆಯ ಕ್ಲೈಮ್ಯಾಕ್ಸ್ ಅದು. ಅದು ಎಂದು ಹಾಗೆ ಮಾಡಬಾರದು. ಈಗ ಭವಚರಣೆ ಅದು ಮುಂದಿದೆ, ನಾಳೆ ಎಲ್ಲರೂ ಕಂಟಿನ್ಯೂ ಮಾಡೋಣ ಸಾಯಂಕಾಲ. ಇವತ್ತು ನಾಳೆ, ಇವತ್ತು ವಾದ್ರಾದ್ರ ಬಗ್ಗೆ ಪ್ರವಚನ ಇರುತ್ತೆ, ನಾಳೆ ವ್ಯಾಸರಾದ್ರ ಬಗ್ಗೆ ಪ್ರವಚನ, ಇಲ್ಲಿ ಸಾಯಂಕಾಲ 6 ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋ ಸಮಹಂ.